ಈಗ ಮತ್ತೆ ಹೇಳ್ತಾರೆ, ಅನ್ಯದ ಅಲ್ಪ ಫಲಂಚೈವ ಬಾಹುಲ್ಯಂ ತೇಷು ಲಕ್ಷಣಂ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಸ್ವರೂಪದಂತೆ ವರ್ತಿಸ್ತಾರೆ. ಬೇರೆ ರೀತಿ ವರ್ಷ ಸಂಭವ ಇದೆ ಇಲ್ಲ ಅಂತಲ್ಲ, ಆದರೆ ಸ್ವರೂಪಕ್ಕೆ ತಕ್ಕಂತೆ ಮಾಡಿದಾಗ ಬರೋದು ಇಂಟೆನ್ಸಿಟಿ ಇದರಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ದೇವದ್ವಿಜ ಗುರು ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಮಹಿಂಸಾಚ ಶಾರೀರಂ ತಪ ಉಚ್ಚತೆ. ಈಗ ತಪಸ್ಸು ಮೂರು ವಿಧ ಅಂಥೇಳಿ, ತಪಸ್ಸಿನ ಮೂರು ವಿಧ ಅಂಥೇಳಿ ಅದರಲ್ಲಿ ಮತ್ತೆ ಮೂರು ವಿಧ ಅಂತ ಹೇಳಿದ್ದಾರೆ. ಮೂರು ವಿಧ ತಪಸ್ಸು ಯಾವುದು? ಶಾರೀರ ತಪಸ್ಸು, ವಾಂಗ್ಮಯ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂತೇಳಿ ಮೂರು ವಿಧ ತಪಸ್ಸಿದೆ. ಶರೀರ ದೇಹದ ತಪಸ್ಸು ಅಂದ್ರೇನು? ದೇವದ್ವಿಜ ಗುರುಪ್ರಾಜ್ಞ ಪೂಜನ, ದೇವತೆಗಳ ಪೂಜೆ, ದೇವತೆಗೆ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ದ್ವಿಜರಿಗೆ ಬ್ರಾಹ್ಮಣರಿಗೆ ಪೂಜೆ ಮಾಡೋದು, ಗುರುಗಳಿಗೆ ಪೂಜೆ ಮಾಡೋದು, ಪ್ರಾಜ್ಞರಿಗೆ ಜ್ಞಾನಿಗಳಿಗೆ ಪೂಜೆ ಮಾಡೋದೆಲ್ಲ ಏನದು? ದೈಹಿಕ ತಪಸ್ಸು. ಪೂಜೆ ನಮಸ್ಕಾರ ಮಾಡ್ತಾರೆ, ಫಿಸಿಕಲ್ ಎಕ್ಸಸೈಸ್ ಆಗಲಿಲ್ಲ, ದೇಹದ ತಪಸ್ಸು. ಆ ರೀತಿ ಮಾಡದೆ ಹೋಗಿದ್ದಕ್ಕೆ ಆತನ ಏನು ಬಂದು ಇಂದ್ರದ್ಯುಮ್ನರಾಜನಿಗೆ ದೊಡ್ಡ ಶಾಪ ಬಂತು, ಗಜೇಂದ್ರನಾಗುವಂತೇಳಿ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನ ಶೌಚಂ, ಶೌಚಂ ಅಂದರೆ ಶುದ್ಧಿ, ದೇಹ ಶುದ್ಧಿ, ಅದೊಂದು ಅಂಗ. ಆರ್ಜವಂ ಮನಸ್ಸು ಮಾತು ಮತ್ತು ಕೃತಿಗಳಲ್ಲಿ ಹೊಂದಾಣಿಕೆ ಇರೋದು, ಏನೋ ಒಂದು ಹೇಳೋದು, ಏನೋ ಮಾಡೋದು, ಏನೋ ಅಲ್ಲ, ಒಂದು ಒಂದೇ ಇರಬೇಕು, ಸ್ಟೇಟ್ ಫಾರ್ವರ್ಡ್ ಒಂದಿರಬೇಕು. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಪರಮಾತ್ಮನ ಕಡೆ ಮನಸ್ಸು ಹಾಕೋದು ಬ್ರಹ್ಮಚರ್ಯ. ಅಹಿಂಸಾಚ ಹಿಂಸೆ ಮಾಡದೇ ಇರೋದು ಇನ್ನೊಬ್ಬರನ್ನು, ಇವೆಲ್ಲ ಏನಂತ ಕರೀತಾರೆ? ಶಾರೀರಂ ತಪಃ ದೇಹದ ತಪಸ್ಸು ಅಂತ ಕರೀತಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ, ಇನ್ನೊಬ್ಬರಿಗೆ ಉದ್ವೇಗ ಮಾಡಬಾರ್ದು ಅಂತ ಮಾತಾಡೋ ಅದೇ ತಪಸ್ಸದ್ದು, ವಾಂಗ್ಮಯ ತಪಸ್ಸು. ಯಾವ ಒಳ್ಳೆ ಮಾತಾಡು, ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನ. ವಾಗ್ಮಯ ತಪಸ್ಸು ಅಂದರೆ ಇನ್ನೊಬ್ಬರಿಗೆ ನೋಯಿಸ್ದಂಥ ಮಾತಾಡೋ, ಹಿತವಾದ ಮಾತುಗಳನ್ನಾಡು. ಅನುದ್ವೇಗಕರಂ ವಾಕ್ಯಂ ಸತ್ಯಂ, ಸತ್ಯವಾದ ಮಾತಾಡಬೇಕು. ಪ್ರಿಯ ಹಿತಂಚಯತ್, ಪ್ರಿಯವಾದ ಮಾತಾಡಬೇಕು, ಹಿತವಾದ ಮಾತಾಡಬೇಕು. ಸ್ವಾಧ್ಯಾಯ, ಯಾರು ಮಾತಾಡಲಿಕ್ಕೆ ಯಾರು ಸಿಗಲಿಲ್ಲ, ಸ್ವಾಧ್ಯಾಯಾಭ್ಯಸನ ಪಾರಾಯಣೆ ಮಾಡ್ತಾ ಕೊಡೋದು, ಅದೇ ದೊಡ್ಡ ವಾಗ್ಮಯ ತಪಸ್ಸು. ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಚತೆ. ಕೇಳೋರಿದ್ರೆ ಅರಿತಿರಬೇಕು, ಇಲ್ಲದೆ ಹೋದರೆ ನೀವು ಒತ್ತಾ ಕೊಡಬೇಕು. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ತೇತತ್ ತಪೋ ಮಾನಸ ಮುಚ್ಚತೆ. ಮನಃಪ್ರಸಾದ ಸೌಮ್ಯತ್ವ ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿ ಇತಿ ಏತತ್ ತಪ ಮಾನಸ ಮುಚ್ಚತೆ. ಮನಃಪ್ರಸಾದ ಸೌಮ್ಯತ್ವ, ಮನಸ್ಸಿನಲ್ಲಿ ಪ್ರಸಾದ ಪ್ರಸನ್ನತೆ ಇರೋದು, ಸೌಮ್ಯತ್ವ ಸೌಮ್ಯವಾಗಿರೋದು. ಮೌನಂ, ಮೌನಂ ಅಂದ್ರೇನು? ಅಗತ್ಯಕ್ಕಿಂತ ಹೆಚ್ಚು ಮಾತಾಡದೇ ಇರೋದು, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಆತ್ಮವಿನಿಗ್ರಹ, ಆತ್ಮವಿನಿಗ್ರಹ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಭಾವ ಸಂಶುದ್ಧಿ ಶುದ್ಧವಾದ ಭಕ್ತಿ ಇತ್ತೇತತ್ ತಪೋ ಮಾನಸ ಮುಚ್ಚತೆ, ಅಂದರೆ ಮಾನಸಿಕ ತಪಸ್ಸು ಅಂತ ಕರೀತಾರೆ. ಮನಸ್ಸು ಪ್ರಸನ್ನವಾಗಿದೆ, ಸೌಮ್ಯವಾಗಿದ್ದಾನೆ, ಮೌನದಿಂದ ಇದು ಹೆಚ್ಚು ಮಾತಾಡೋದಿಲ್ಲ, ಅಥವಾ ಮಾತಾಡಬಾರ್ದು ಮಾತಾಡೋದಿಲ್ಲಾಗ. ಮಾತಾಡೋ ಪ್ರಸಂಗ ಬಂದರೆ ಎಷ್ಟು ಬೇಕೋ ಅಷ್ಟು, ಇಲ್ಲದ್ರೆ ಮಾತಾಡದೇ ಇರೋದು. ಅಥವಾ ಮೌನ ಶಬ್ದಕ್ಕೆ ಇನ್ನೊಂದು ಅರ್ಥ ಮನನಂ ಅಂತ, ಯಾವಾಗಲೂ ಯೋಚನೆ ಮಾಡ್ತಿರೋದು ಅಂತ ಅರ್ಥ. ಯಾವುದೋ ಯೋಚನೆ ಅಲ್ಲ, ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಅಂತಾರೆ, ಯಾವಾಗ ಯೋಚನೆ ಮಾಡ್ತಾರೆ, ಗೋಳಾಡ್ತಿದ್ದಾರೆ ಅಂತ ಹಾಗಾಗಬಾರ್ದು. ಆತ್ಮವೇ ನಿಗ್ರಹ, ಯಾರನ್ನೋ ನಿಗ್ರಹ ಮಾಡಿ, ಮನಸ್ಸನ್ನು ನಿಗ್ರಹ ಮಾಡಿ ಪಟ್ಟು ಅಂತ ಹೇಳ್ತಾ. ಭಾವಶಂಶ ಶುದ್ಧವಾದ ಭಕ್ತಿ ಇರಬೇಕು. ಇತ್ತೇತ ತಪೋ ಮಾನಸ ಮುಚ್ಚತೆ, ಅದು ಮೌನಂ ಮನನಂ ಅಂತ ಬರುತ್ತೆ. ಮೌನ ಶಬ್ದಕ್ಕೆ ಮನ, ಅದಕ್ಕೆ ಹೇಳ್ತಾರೆ ಮಾತಾಡದಿದ್ದ ಏನು ಯೋಚನೆ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಮಾತಾಡದೇ ಇದ್ದ ಕಾಲಕ್ಕೆ ಮೌನ ಶಬ್ದಕ್ಕೆ ಅದೇ ಅರ್ಥ, ಮನನಂ. ಶ್ರದ್ಧಯಾಪರ ಯಾ ತಪ್ತಂ ತಪಸ್ತ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿ ಬಿರಿಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ. ಇಲ್ಲಿ ಜನ ಬರ್ತಾರೆ ಅಂದರೆ ಎಕ್ಸಾಂಪಲ್ ಮೌನಕ್ಕೆ, ಯಾರ ಹತ್ರ ಮಾತಾಡಿದ್ದಿಲ್ಲ, ಹೋಗ್ತಾನೆ ಸುಮ್ಮನೆ ಕೂತಿಲ್ಲ, ಒಳಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆತನ ಮೌನ ದೊಡ್ಡ ತಪಸ್ಸಾಗೋಯ್ತು. ಮಾತಾಡ್ಬೇಕಾದ್ರೆ ಮಾತಾಡ, ಮತ್ತೆ ಅದು ಮೌನನೇ. ಮಾತಾಡ್ಬೇಕಾದ್ರೆ ಮಾತಾಡಿದರೆ ಮೌನ ಬಿಟ್ಟ ಅಂತ ಕೇಳಿದ್ರೆ ಮೌನ ಕಂಟಿನ್ಯೂ ಮಾಡ್ದ ಅಂತಲೇ ಅರ್ಥ. ಅದು ಮೌನವ್ರತ ಮಾಡೋರು ಏನು ನಿಲ್ಲಿಸಬಾರ್ದು? ಪಾಠ ಪ್ರವಚನ ನಿಲ್ಲಿಸಬಾರ್ದು. ಮತ್ತೆ ಮೌನವ್ರತ ಪಾಠ ಪ್ರವಚನ ನಿಲ್ಲಿಸಿಬಿಟ್ರೆ ಹೋಯ್ತು, ಪಾಠ ಪ್ರವಚನ ಮಾಡ್ತಿದ್ರೆ ಮೌನವ್ರತ ಭಂಗ ಆಗಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಪಾಠ ಪ್ರವಚನ ಕಾಲಕ್ಕೆ ದೋಷ ಇಲ್ಲ, ಅದು ಬಿಟ್ಟು ಏನೇ ಮಾತಾಡಿದ್ರೆ ಏನಾಯ್ತು? ಅದು ಮೌನ ಬ್ರೇಕ್ ಆಯ್ತು ಅಂತ. ಮೌನ ಆತ್ಮ ವಿನಿಗ್ರಹ, ಮನ ಮೌನಂ ಮನನಂ ಶ್ರದ್ಧಯಾ ಪರಯಾ ತಪ್ತಂ ತಪಸ್ತ ತ್ರಿವಿಧಂ ನರೈಹಿ ಅಪರಾಕಾಂಕ್ಷಿ ಬಿರ್ಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ. ಇದು ಕೂಡ ಮೂರು ವಿಧ. ಮತ್ತೆ ಮೊದಲು ತಪಸ್ ಮೂರು ವಿಧ ಅಂಥೇಳಿ, ಅದು ಒಂದೊಂದು ಮೂರು ವಿಧ ಅಂತ ಹೇಳಿದರು. ಮತ್ತೆ ಶ್ರದ್ಧಯಾ ಪರಯಾ ತಪ್ತಂ ತಪಃ ತ ತ್ರಿವಿಧಂ ನರೈಹಿ. ಈ ಮೂರು ವಿಧವಾದ ತಪಸ್ಸು ಮೂರು ವಿಧವಾಗಿದೆ. ಮೊದಲನೇದು ಸಾತ್ವಿಕ, ಅಫಲ ಆಕಾಂಕ್ಷಿ ಬಿರ್ಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ. ಫಸ್ಟ್ ಸಾತ್ವಿಕ ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನೋ ಫಲಾಪೇಕ್ಷೆ ಇರುವ, ಅದು ಬಂತು ಅಂದರೆ ಹೋಯ್ತು, ಅಲ್ಲಿ ಫಸ್ಟ್ ಕಡೆ ಕಳ್ಕೊಂಡ್ಬಿಟ್ಟ ಅಲ್ಲಿಗಾಗಲೇ. ಅಫಲಾಕಾಂಕ್ಷಿ ಬಿರ್ಯುಕ್ತೈಹಿ, ಅಫಲ ಆಕಾಂಕ್ಷಿಹಿ, ನೋಡೋದಕ್ಕೆ ಆಕಾಂಕ್ಷ ಆದರೆ ಫಲ ಕಳೆದೆ ಕಾಣುತ್ತೆ. ಅಫಲ ಆಕಾಂಕ್ಷಿ, ಫಲ ಕೇಳೋದಿಲ್ಲ ಅಂದೇ ಫಲ, ಇನ್ನೇನೂ ಇಲ್ಲ, ಬೇಡದಂದದಿ ಪಾರು ಮಾಡಯ್ಯ ಧರಿ ಅಂತಾರಲ್ಲ, ಆಯ್ತು. ಏನೂ ಕೇಳಬಾರದು ಅಂತ ಪಡ ಕೊಟ್ಬಿಡು ಅಂತ ಕೇಳಿದಾಗೆ ಅಫಲಾಕಾಂಕ್ಷಿ ಭಿರ್ಯುಕ್ತೈ ಯೋಗ ಇದೆ, ಫಲದ ಅಪೇಕ್ಷೆ ಇಲ್ಲ, ಅದಕ್ಕೆ ಸಾತ್ವಿಕ ತಪಸ್ಸು ಅಂತ ಕರೀತಾರೆ. ಯುಕ್ತೈಹಿ ಭಗವದ್ ಅರ್ಪಣಾದಿ ಯುಕ್ತೈ, ಉದಾಹರಣೆಗೆ ಏನು ಮಾಡ್ತಾನೆ, ಬೆಲ್ಲ ಮಾತಾಡೋದು ಎಲ್ಲ ಫಾಲೋ ಮಾಡ್ತಾರೆ ಜನ, ಇಲ್ಲ ಅಂತಲ್ಲ, ಲೋನ್ ಸ್ಯಾಂಕ್ಷನ್ ಆಗಿರ್ಬೇಕಾಗಿರುತ್ತೆ, ಆಫೀಸರ್ ಹತ್ರ ಹೋಗ್ತಾರೆ, ಕೈ ಮುಕೊಂಡು ಹೋಗ್ತಾರೆ, ಎಲ್ಲ ಮಾತಾಡ್ತಾರೆ, ಬೈದರೂ ಬಯಸ್ಕೋತಾರೆ, ನೋಡೋದಕ್ಕೆ ತಪಸ್ಸು ಅನಿಸ್ತದೆ. ತಪಸ್ಸು ಅಲ್ಲ ಅದು, ಯಾತಕ್ಕೆ ದುಡ್ಡು ಬರಬೇಕಾಗಿದೆ ಅಷ್ಟೇನೆ. ಈಗ ಇದಾಗಲೇ ಯಾರೋ ದೊಡ್ಡವ್ರು ಕಟ್ರು, ಮೌನ ಎಲ್ಲ ಮಾಡ್ದ, ಏನು ಅಪೇಕ್ಷೆ ಇಲ್ಲ, ಸಂತೋಷಪಟ್ಟರೆ ಸಾಕು. ಇದು ಸಾತ್ವಿಕ. ಇವತ್ತು ಕೆಲಸ ಬೇಕಾದ್ರೆ ಮಾಡಿದರೆ ಇಮಿಡಿಯೇಟ್ಲಿ ಡೌನ್ ಆಗೋದ್ರಿಂದ ಅದು ಕೌಂಟ್ ಆಗೋದಿಲ್ಲ. ಅಫಲಾಕಾಂಕ್ಷಿ ಬೀರ್ ಯುಕ್ತೈಹಿ ಸಾತ್ವಿಕಂ ಪರಿತಿಷ್ಠತೆ. ಯುಕ್ತೈಹಿ ಭಗವದರ್ಪಣಾದಿ ಯುಕ್ತೈಹಿ, ಏನು ಫಲ ಬೇಡ, ಸುಮ್ಮನೆ ಕೊಡಬಾರ್ದು, ಹರಿಪ್ರೀತಿಯಾದಿಗಳು ಬೇಕೇ ಬೇಕು, ಕೃಷ್ಣಾರ್ಪಣ ಬುದ್ಧಿ ಇರಬೇಕು, ಆದರೆ ಲೌಕಿಕವಾದ ಯಾವುದು ಅಪೇಕ್ಷೆ ಪಡಬಾರ್ದು. ಯುಕ್ತೈ ರೀತಿ ದಾನಾದಿಷು ಸರ್ವತ್ರ ಸಮಂ, ಯಾಕಂದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಯುಕ್ತೈಹಿ ಅನ್ನೋ ಪದ ಹಿಂದೆ ಹೇಳಿದ ಎಲ್ಲರೂ ಸಾತ್ವಿಕ ಅಂತ ಏನೇನು ಬಂದಿದೆಯೋ ಅದಕ್ಕೆಲ್ಲ ಯುಕ್ತೈಹಿ ಸೇರಿಸ್ಕೋಬೇಕು ಅಂತ ಹೇಳಿದ. ಅಫಲಾಕಾಂಕ್ಷಿತ್ವ ಪಾರ್ಟ್ ಎ, ಯುಕ್ತ ಪಾರ್ಟ್ ಬಿ, ಎರಡಿದ್ದು ಬಿಟ್ಟರೆ ಸಾತ್ವಿಕ ಆಗುತ್ತೆ, ಹೋದ್ರಿಲ್ಲ. ಸತ್ಕಾರಮಾನ ಪೂಜಾರ್ಥಂ ತಪೋ ದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಇನ್ನು ಇದನ್ನೇ ಮಾಡಿದ, ಇನ್ನೊಬ್ಬರು ಸನ್ಮಾನ ಮಾಡ್ದ, ಯಾಕೆ ನಿನ್ನ ನನಗೆ ಅವರು ಮಾಡಲಿ ನಾಳೆ ಅಂತೇಳಿ. ಸತ್ಕಾರ ಮಾನ ಪೂಜಾರ್ಥಂ, ಅದಕ್ಕೇನಂತಾರೆ ರಾಜಸ, ಸತ್ಕಾರ ಮಾನ ಪೂಜಾರ್ಥಂ ತಪೋ ದಂಭೇನ ಚೈವ, ತನಗೆ ಹೆಸರು ಬರುತ್ತೆ ದಾನ ಮಾಡಿದ್ರು ಅಂತೇಳಿ, ಹೆಸರು ಹಾಕ್ತಿರಲ್ಲ ಕೇಳ್ತಾನೆ, ಅವೆಲ್ಲ ಏನು ತೋರಿಸುತ್ತೆ ಅಂತ ಕೇಳಿದರೆ ಅವ್ರು ಹಾಕ್ತಾರೆ ಬಿಡ್ತಾರೆ, ಇಂಪಾರ್ಟೆಂಟ್ ಅಲ್ಲ, ಹಾಕಲಿ ಅಂತಲೇ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಅವ್ರು ಹಾಕು ಅಕಸ್ಮಾತ್ ಹಾಕ್ಬೋದು, ಏನೋ ತಪ್ಪಲ್ಲ, ಹಾಕ್ತೇನೆ ಇರ್ಬೋದು, ಅದು ಹಾಕಿದ್ರಿಂದ ಮಾತ್ರಕ್ಕೇನೆ ಅದೇನೂ ಆಗಲಿಲ್ಲ, ದೇವ್ರು ನೋಡ್ತಾರೆ ಅಂತ ಕೊಟ್ಟಿದ್ದೆ ಹೊರತು ಜನ ನೋಡ್ತಾರೆ ಅಂತೇನೂ ಅಲ್ಲ. ಅದಕ್ಕೂ ಅದೇ ಉದ್ದೇಶ ಆದರೆ ತಪ್ಪಾಗುತ್ತೆ. ಸತ್ಕಾರ ಮಾನ ಪೂಜಾರ್ಥಂ ತಪಃ ದಂಭೇನ ಚೈವಯ್ಯ, ಅಥವಾ ದಂಭದಿಂದ ಮಾಡ್ತಾರೆ, ತಾನು ಸೊಕ್ಕು ಪ್ರದರ್ಶನ ಮಾಡಬೇಕಲ್ಲ, ತಾನು ಎಷ್ಟು ಭಾರಿ ದೊಡ್ಡವನು ಅಂತ ಜಗತ್ತು ಕಾಣಿಸ್ಬೇಕು, ಅದು ಸರಿಯಲ್ಲ, ತೋರಿಕೆ ಅಂತಾರೆ. ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವ, ಅದು ರಾಜಸ ಫಲ, ರಾಜಸ ತಪಸ್ಸು. ಚಲಮಧ್ರುವ ಯಾವಾಗಲೂ ಚಂಚಲವಾಗಿರುತ್ತೆ, ಶಾಶ್ವತ ಅಂತೂ ಅಲ್ಲೇ ಅಲ್ಲ, ಆದ್ದರಿಂದಾಗಿನೇ ರಾಜಸ ಫಲ ಪ್ರಯೋಜನ ಇಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡೆಯ ಕ್ರಿಯತೆ ತಪಃ ಪರಶ್ಯೋತ್ಸಾಧನಾರ್ಥಂ ವಾ ತತ್ತಾಪಸ ಉದಾಹೃತಂ. ಮೂಢಗ್ರಾಹೇಣ, ಮೂಢನಂಬಿಕೆ ಬಹಳ ಇಂಪಾರ್ಟೆಂಟ್. ಗ್ರಾಹ ಅಂದರೆ ನಂಬಿಕೆ, ಮೂಢಗ್ರಾಹ, ಮೂಢನಂಬಿಕೆಯಿಂದ ಏನಾದ್ರು ಕೆಲಸ ಮಾಡಿದರೆ ಮುಖ್ಯ ಫಲ ಬರೋದಿಲ್ಲ. ಆತ್ಮನಃ ಯತ್ ಪೀಡೆಯ, ಮನಸ್ಸನ್ನು ನೋಯಿಸ್ಕೊಂಡು ಮಾಡ್ತಾನೆ. ಚಿತ್ರ ಹೇಳಿದ್ರಲ್ಲ, ಇವರು ವಾಮಾಚಾರ ಮಾಡಿ ಎಷ್ಟು ನೋಯಿಸ್ತಾರೆ ನೋಯಿಸ್ಕೊಂಡು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಶವ ತಿಂತಾರಂತೆ, ನೆನ್ಬಿಟ್ಕೊಳ್ಳಿ, ಅರ್ಧ ಬೆಂದ ಶವನ ತಿಂತಾರಂತ ಅದನ್ನು, ಅದು ದೊಡ್ಡ ತಪ್ಪಲ್ಲಿ ತಪಸ್ಸು, ಎಷ್ಟು ಹಿಂಸೆ ಆಗಬಹುದು ಕೇಳಿದರೆ ಅಸಹ್ಯ. ಅವರು ಖುಷಿಯಿಂದ ತಿಂತಾರೆ ಅಂದರೆ ಮಹಾಮೂರ್ಖರು. ಅದನ್ನೆಲ್ಲ ಕ್ರಿಯೆಯೇ ತಪಃ, ಅದು ತಾಮಸ. ಪರಸ್ಯ ಉತ್ಸಾಧನಾರ್ಥಮ್ಮ, ಇಷ್ಟೆಲ್ಲ ಮಾಡೋದು ಯಾತಕ್ಕಾಗಿ, ಇನ್ನೊಬ್ಬರು ನಾಶವಾಗಲಿ ಅಂತ. ತಾನು ಉದ್ಧಾರವಾಗಲಿ ಎಂಬುದು ಎಲ್ಲರಿಗೂ ಒಳ್ಳೇದು, ಏನೂ ತಪ್ಪಲ್ಲ. ಇನ್ನೊಬ್ಬರಿಗೆ ಕೆಡಕಾಗಲಿ ಎಂಬುದು ಸರಿಯಲ್ಲ. ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ಏನಾದರೂ ಕೆಲಸ ಮಾಡಿದರೆ ಅದು ತಾಮಸ. ಇನ್ನೊಬ್ಬರಿಗೆ ಏನಾದ್ರೂ ಆಗಲಿ ಅದು ರಾಜಸ. ಇನ್ನೊಬ್ರಿಗೆ ಒಳ್ಳೇದಾಗಲಿ ಅದು ತಾತ್ವಿಕ. ತನಗೆ ಒಳ್ಳೇದಾಗೋದು ಇನ್ನೊಬ್ರು ಒಳ್ಳೇದ್ರೆ ತನ್ನ ಒಳ್ಳೆತನ ಕಂಡ್ರೆ ಅದೇನಂತ ಕರೀತಾರೆ ಸಾತ್ವಿಕ. ಇನ್ನೊಬ್ರು ನ್ಯೂಟ್ರಲ್ ಆಗಿದ್ರೆ ರಾಜಸ, ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಂದರೆ ತಾಮಸ. ಪರಶ್ಯೋತ್ಸಾಧನಾರ್ಥಂ ವಾ ತತ್ತಾಮಸ ಉದಾಹೃತಂ ಅಂತ ದಾನ ಅಂತ ಇದನ್ನು ಏನಂತ ಕರೀತಾರೆ, ತಾಮಸ ತಪಸ್ಸು ಅಂತ ಕರೀತಾರೆ. ಮೂರಕ್ಕೆ ಅನ್ವಯ ಮಾಡಬೇಕು. ವಾಂಗ್ಮಯ ತಪಸ್ಸನ್ನು ಕೂಡ ಮೂರು ಭಾಗ, ವಾಂಗ್ಮಯ ದೀರ್ಘ ತಪಸ್ಸು ಮೂರು ಭಾಗ, ಮತ್ತು ಈ ಮಾನಸ ತಪಸ್ಸು ಕೂಡ ಮೂರು ಭಾಗ. ಅದನ್ನ ಇವನಿದ್ದ ಆಚಾರ್ಯ ಗುರುಕ್ಷೇತ್ರಕ್ಕೆ ಹೋದಾಗ ಏನಾಯಿತು, ತಪಸ್ ಮಾಡ್ತಾ ಕೂತಿದ್ದು, ಧ್ಯಾನ ಮಾಡ್ತಾ ಕೂತಿದ್ದು. ಇವ್ರಿಗೇನು ಆಚಾರ್ಯ ಶಿಷ್ಯರಿಕರ ಏನು ಅನ್ಕೊಂಡ್ರು, ಪಾಪ ಮೊದಲೇ ಕುರುಕ್ಷೇತ್ರ ಪುಣ್ಯಭೂಮಿ, ತಪಸ್ ಬೇರೆ ಮಾಡ್ತಾನೆ, ಗಡ್ಡಗಿಟ್ಟು ಜೋರು ಬಂದುಬಿಟ್ಟಿದೆ, ಪಾಪ ಏನು ಪುಣ್ಯಾತ್ಮ ಅಂತ ತಿಳ್ಕೊಂಡ್ರು. ತಕ್ಷಣ ಆಚಾರ್ಯ ಹೇಳಿದರು, ಅವನು ರಾಕ್ಷಸ ಅಂತ ಹೇಳಿದರು ಆಚಾರ್ಯ. ರಾಕ್ಷಸ ನೋಡಿದರೆ ನೋಡೋದಕ್ಕೆ ಏನು ಕಾಣಿಸೋದೇ ಇಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ, ಭಾವಿ ಮಾರೀಚ ದುರ್ಗ್ಭಿ, ಅವ್ರು ಯಾತ ತಪಸ್ ಮಾಡ್ತಿದ್ದಂತೆ, ಮಾರೀಚನ ಪೋಸ್ಟ್ ಬೇಕು ಅಂತ ಪಡ್ತಿದ್ದ. ಈ ಗುಂಡಗಳಲ್ಲೂ ಕೂಡ ಸೀನಿಯಾರಿಟಿ ಕ್ಲೇಮ್ ಮಾಡ್ತಾರಲ್ಲ ಆ ಟೈಮ್, ನಾನು ಹೆಡ್ ಆಗಬೇಕು ಅಂತ ಪ್ರಯತ್ನ ಪಟ್ಟರೆ ನಾನು ಮಾರೀಚನ ಪೋಸ್ಟ್ ಬೇಕು ಅಂತ ಮಾಡ್ತಿದ್ದ. ಅದಕ್ಕೆ ಭಾವಿ ಮಾರೀಚ ಅನುಸರಿಸಲು ಹೇಳ್ತಾರೆ, ಅಂದರೆ ಶಿಷ್ಯರಿಗೆ ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ ಕೆಲವರಿಗೆ. ಅಂದರೆ ಆಚಾರ್ಯ ತಕ್ಷಣ ಏನು ಮಾಡಿಬಿಟ್ರು, ಸ್ವರೂಪವನ್ನು ಹೇಳಿ ನೋಡಿ, ನೋಡೋದಕ್ಕೆ ಯಾಕೆ ಕಾಣಿಸ್ತಾನವನು, ತಪಸ್ವಿ ಹೇಳ್ತಾ, ತಪಸ್ವಿವತ್ ಸ್ಥಿತಂ ದಾಂಭಂ ನಾತ್ವಾ ಮಾರೀಚಮ್ಯಧಾತ್ ಅಂತ ಭಾವ ಪ್ರಕಾಶ. ತಪಸ್ವಿಗಳಂತೆ ಕಾಣ್ತಾನೆ, ಮಹಾರೀಕ್ಷ ರಾಕ್ಷಸ. ಮಾರೀಚನಾಗೋದು ಅಂದ್ರೇನು, ಲೋಕ ನಾಶ ಮಾಡ್ತಕ್ಕಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾನೆ, ಮಹಾನೀಚ. ಅದಕ್ಕೆ ಅವನು ತಾಮಸ ತಪಸ್ ಮಾಡ್ತಾನೆ ಅಂತ ಅರ್ಥ. ಇವತ್ತೆಲ್ಲ ಯೋಚನೆ ಮಾಡಿ, ಯಾರೋ ಫಲ ಕೊಡ್ತಾರೆ ಕೆಲಸ ಆಗುತ್ತೆ, ಅದು ತಾಮಸ ಇರ್ಬೋದು. ಎಷ್ಟೋ ಸಲ ವಜ್ರಾಸ ಅವ್ರು ಏನು ಮಾಡಿದ್ರೆ, ಒಂದು ಸಲ ಸಂಚಾರ ಮಾಡ್ತಾ ಹೋದ್ರೆ ಎಲ್ಲೋ ಯಾರೋ ಒಬ್ಬರು, ಅದಕ್ಕೆ ಮಕ್ಕಳಿಲ್ಲ ಮಕ್ಕಳಾಗಲಿ ಅನುಗ್ರಹ ಮಾಡಿರಿ ಅಂದರು. ಅವ್ರು ಹೇಳಿದರು, ಇಲ್ಲ ಮಕ್ಕಳಾಗೋ ಇಲ್ಲ ಅಂತ ಹೇಳಿಬಿಟ್ಟು ಅವನು ಪಾಪ ನಿರಾಶೆ ಆಯಿತು, ಹೋಗಿಬಿಟ್ಟ. ಇನ್ನೊಂದ್ಸರ್ತಿ ವಜ್ರಾಸ ಅವ್ರು ಬರೋ ಹೊತ್ತಿಗೆ ಏನು ಮಾಡಿದ್ರು, ಅವ್ರು ಖುಷಿ ನೆಚ್ಕೊಂಡು ಬಂದಿದ್ದ. ಅವ್ರು ಕೇಳಿದ್ರು ಏನು ಅಂತ, ನಮಸ್ಕಾರ ಮಾಡಿಸಿದ, ಸ್ವಾಮಿ ಏನಂತ ಹೇಳಿದ್ರಿ ನೀವು ಮಕ್ಕಳಾಗಲ್ಲ ಅಂತ ಹೇಳಿದ್ರಲ್ಲ, ಯಾವನೋ ಒಬ್ಬರು ಸೋದ್ರಿ ಮಂತ್ರಿಸಿಕೊಟ್ಟ ಮಕ್ಕಳಾಯ್ತು ನೋಡಿ ತೋರಿಸ್ದ, ಅವ್ನು ಹೋಗಿದ್ದೆ ಅದಕ್ಕೆ ಜೋರು ಮಾಡೋಕೆ ನೀವು ಗೊತ್ತಿಲ್ಲ, ನಿಮ್ಗೆ ಆಯ್ತು ನೋಡಿ ಅಂತೆ. ತಕ್ಷಣ ಏನು ಮಾಡಿದ್ರಂತ ಹೌದಾ ಅಂತ ಕೇಳಿದ್ರು. ಹೌದು ನೋಡ್ರಿ, ಚೆನ್ನಾಗಿ ಹಟ್ಲಾಸ್ ಆಗಿದ್ದಾನೆ ಅಂತ ಹೇಳಿದ್ರು. ತಕ್ಷಣ ಏನು ಮಾಡಿದ್ರಂತೆ, ನೀರು ತುಂಬ ಪ್ರೋಕ್ಷಣೆ ಮಾಡಿ. ಅವನೇನು ಪಿಶಾಚಿ ಅವನು, ಅವ್ನು ಯಾರು ಮಂತ್ರವಾದಿ ನಡ್ಕೊಂಡಿದ್ದ ಅವ್ನು ಕಳಿಸ್ಕೊಡ್ತಾನೆ, ಮಗನಾಗಿ ಹುಟ್ಟಿ ಆಮೇಲೆ ಕೊಂದು ಬಾಬಾ ಅಂತ. ಆಗ ಬರುತ್ತಾ ಗಾಬರಿ ಆಗುತ್ತೆ, ನೋಡಿದ್ಯಾ ಆಗಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾರೋ ಉಪಾಸನೆ ಮಾಡಿ ಕಳಿಸಿದ್ದು ಏನಾದ್ರು ತಾಮಸ ಸಿದ್ಧಿಯಾಗಿತ್ತು. ಸಾತ್ವಿಕ ಸಿದ್ಧಿ ಬೇರೆ, ತಾಮಸ ಸಿದ್ಧಿ ಬೇರೆ. ಮಕ್ಕಳಾಗ ಸದ್ಗತಿ ಆಗುತ್ತೆ, ಸತ್ಯತೆ ಆಗಲ್ಲ ಅಂತ ಹೇಳಿದ್ದಿಲ್ಲ ನಾವು, ಮಕ್ಕಳಾಗಲ್ಲ ಅಂತ ಅಷ್ಟೇ ಹೇಳಿದ್ದು. ನೀನೇನು ತಿಳ್ಕೊಂಡೆ ಮಕ್ಕಳ ಸತಿ ಯಾರೋ ಗಂಡು ಹಿಡ್ಕೊಂಡೆ, ತಪ್ಪು ಅಂತೇಳಿ ಅರ್ಥ ಆಯ್ತು. ಇದರಲ್ಲಿ ಯೋಚನೆ ಮಾಡಿದರೆ ತಪಸ್ಸಿನಲ್ಲೂ ಅನುಗ್ರಹದಲ್ಲೂ ಕೂಡ ಮೂರು ಉಂಟು, ಸಾತ್ವಿಕ ಅನುಗ್ರಹ, ತಾಮಸಾನುಗ್ರಹ ಮತ್ತು ಈ ಸಾತ್ವಿಕ ರಾಜಸಾನುಗ್ರಹ. ಇವತ್ತೆಲ್ಲ ಏನೇನೋ ಮಾಡ್ತಾರಲ್ಲ ಕೊಟ್ಟ ಏನೋ ಎಲ್ಲ ತಾಮಸಾನುಗ್ರಹ, ಅದರಿಂದ ಅಂತ ಅನುಗ್ರಹ ಬೇಕಿಲ್ಲ ಅಂತ ಹೇಳು. ಈ ಕೋಟ ನೋಟು ನಮಗೆ ಕೊಟ್ಟರೆ ಪಜಿ ಎಷ್ಟೋ ಅನುಗ್ರಹ ಆಗಿ ಲೆಕ್ಕ ಹಾಕಿ ನೋಡಂತೆ. ಕೋಟ ನೋಟು ದಾನ ಮಾಡಿಬಿಟ್ರು ಹೋದ ಸಿಕ್ಕಿ ಇವನು ಅರೆಸ್ಟ್ ಮಾಡಿದ್ರು. ಈ ಮನೆ ಇವ್ರಿಗೆ ದುಡ್ಡು ಹೋಯಿತು, ಮರ್ಯಾದೆನೂ ಹೋಯಿತು, ಅದು ಕ್ಲಿಯರ್ ಮಾಡೋವರೆಗೆ ಇವ್ರು ಕ್ಲಿಯರ್ ಆಗೋಗಿಲ್ಲ. ಹೌದಲ್ಲ, ಅಂತ ದುಡ್ಡು ಹೇಗೆ ತಾಮಸ ಅನುಗ್ರಹ ಆಗಲಿಲ್ಲ ಅದೀಗ. ಅದೇ ರೀತಿ ಅದು ಸಾತ್ವಿಕ ಕೊಟ್ಟಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು. ಆದ್ದರಿಂದ ಮನುಷ್ಯ ಊರಲ್ಲೂ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ನಾವು ನಾಳೆ 11:30 ಬರುವ ಕಾಲ ಶುರು, ಆಮೇಲೆ ಲೇಟ್ ಆದರೂ ಪರವಾಗಿಲ್ಲ, ಅದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸ್ಬೋದು, ಬೇಕಾದ್ರೆ ತಪ್ಪೇನಿಲ್ಲ. ಉಳಿದವರಿಗೆಲ್ಲ ಅಪ್ಲೈ ಆಗಲ್ಲ ಇದು. ತರ್ಪಣ ಕೊಡೋರು ಭಾರಿ ಮುಖ್ಯ, ತರ್ಪಣ ಕೊಡೋರು ಅಲ್ಲಿವರೆಗೆ ಬೆಳೆ ಪೂಜೆಗೆ ಮುಗಿಸ್ಕೊಂಡಿದ್ದು, ಆ ಇನ್ನೊಮ್ಮೆ ಸ್ನಾನ ಮಾಡಿ ತರ್ಪಣ ಕೊಟ್ಬಿಟ್ರೆ ಸರಿ. ಯಾವುದೋ ಕಾರಣಕ್ಕೆ ಆಗಲೇ ಮಾಡಿದ್ರು ಏನು ತಪ್ಪಲ್ಲ, ಅದು ಬೆಳಗ್ಗೆ ಸಂಧ್ಯಾನೇ ಎಲ್ಲ ಬಿಡಬಾರ್ದು, ಮತ್ತೆ ಮಾಮೂಲ ಮಾಡಿ ಮುಗಿಸಿಟ್ಟಿರ್ಬೇಕು. ಆಗ ದೇವ್ರ ಪೂಜೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತರ್ಪಣ ಕೊಡೋದು ಒಂದು ಪಕ್ಷ, ಅಥವಾ ಎಲ್ಲ ಮೊದಲು ಮುಗಿಸಿ ಆಗ ಸ್ನಾನ ಮಾಡಿ ತರ್ಪಣ ಕೊಡೋದು ಅಂತೂ ಬಹಳ ಮುಖ್ಯ, ಅದನ್ನು ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು. 11:28 ಮೇಲೆ ಮೇಲೆ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಅದೇ ಅರ್ಧಗಳೊಳಗೆ ಮುಗಿಸ್ಬೇಕು ಅಂತೇನಿಲ್ಲ, ಆಗಲೇ ಮುಗಿಸ್ಬೇಕು ಅಂತೂ ಇಲ್ಲ. ದಾಟಿದ ಮೇಲೆ ಸಾಯಂಕಾಲದವರೆಗೂ ಪರವಾಗಿಲ್ಲ. ನಾಳೆ ಪಾಠ ಹೇಳಿ ಬಂದರೆ ಪಾಠ ಮಾಡೋಣ, ಇಲ್ಲೋದ್ರಿಲ್ಲ. ನೈವೇದ್ಯ ಮಕ್ಕಳ ಸ್ಕೂಲಿದೆಲ್ಲ ಹೋಗೋರಿದ್ರೆ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ. ಬರೀ ತಾವಷ್ಟೇ ಮಾಡಿದ್ರೆ ಕಾಯ್ಬೋದು, ಏನು ತಪ್ಪಲ್ಲ. ಬೇರೆಯವ್ರಿಗೆ ಯಾರು ಕಾಯಿಸ್ಬೇಕಾಗಿಲ್ಲ, ಅದಕ್ಕಾಗಿ ತಾರ ಮಾಡಿ ಊಟ ಮಾಡೋದ್ರೆ ನೈವೇದ್ಯ ಮಾಡಿ ಊಟ ಮಾಡಿಸಿ ಕಳಿಸಿಬಿಡ್ಬೋದು, ಏನು ದೋಷ ಇಲ್ಲ. ಏನು ಮಾಡ್ತೀರಿ ಹೇಳಿ, ನಾಳೆ ಬರೋದಾದರೆ ಮಾಡೋಣ, ಇಲ್ಲೋದ್ರೆ ಇಲ್ಲ. ಮನೇಲಿ ಭಾರಿ ಕೆಲಸ ಇದ್ರೆ ಬೇಡ, ಸಂಕ್ರಾಂತಿಗೋಸ್ಕರ ಏನು ಕೆಲಸ ಇರೋದಿಲ್ಲ, ಟೈಮ್ ಇರುತ್ತೆ. ಬಂದು ನಾಳೆ ಇದು ಮುಗಿಯುತ್ತೆ, ನಡೆ ಬರ್ತಾರೆ ಕತೆ ಮುಗಿದೋಗುತ್ತೆ, ಬಂದು ಮುಗಿಸಿ ಬನ್ನಿ. ನಾಳೆ ನಡೆ ಬರ್ತಾರೆ ಕತೆ ಮುಗಿಸ್ಬಿಡು. ಅಲ್ಲ ನಾಳೆ ಹೇಳಿದ್ರೆ ಆಯ್ತಲ್ಲ, 14 ನಾಳೆ ಬರ್ತಿರಲ್ಲ, ಈಗ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಅಂತೂ ಬರ್ತಿರಲ್ಲ. ನಾಳೆ ಏನು ಮಾಡಿ, ಎಷ್ಟು ಜನ ಹೋಗ್ತೀರಿ? 14.